ಇದು ಅಡ್ವೆಂಟಿಸ್ಟ್ ವರ್ಲ್ಡ್ ರೇಡಿಯೋ. ಪ್ರೀತಿಯ ಬಾನುಲಿ ಕೇಳುಗರೆ, ಈ ಕಾರ್ಯಕ್ರಮಕ್ಕೆ ನಿಮ್ಮನ್ನು ಸ್ವಾಗತಿಸುತ್ತೇನೆ. ಈ ದಿನದ ನಮ್ಮ ಕಾರ್ಯಕ್ರಮದಲ್ಲಿ ದೇವರ ಸಂದೇಶ ಮತ್ತು ಸುಮಧುರವಾದ ಹಾಡುಗಳನ್ನು ನೀವು ಕೇಳಬಹುದು. ಈ ದಿನದ ದೇವರ ಸಂದೇಶವನ್ನು ಸಹೋದರ ಶಿವಕುಮಾರ್ ಅವರು ನೀಡಲಿದ್ದಾರೆ. ದೇವರ ಸಂದೇಶವನ್ನು ಕೇಳುವುದಕ್ಕಿಂತ ಮೊದಲು ಒಂದು ಸುಮಧುರವಾದ ಹಾಡನ್ನು ಕೇಳೋಣ. ನೀವು ಕೇಳುತ್ತಿರುವುದು ಅಡ್ವೆಂಟಿಸ್ಟ್ ವರ್ಲ್ಡ್ ರೇಡಿಯೋ. ಅಂಚೆಯ ಮೂಲಕ ನಮ್ಮನ್ನು ಸಂಪರ್ಕಿಸಬೇಕಾದ ವಿಳಾಸ ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್, ಪೋಸ್ಟ್ ಬಾಕ್ಸ್ ನಂಬರ್ 1446, ಮಾರ್ಕೆಟ್ ಯಾರ್ಡ್, ಪುಣೆ 411037, ಮಹಾರಾಷ್ಟ್ರ, ಇಂಡಿಯಾ. ನಿಮ್ಮಲ್ಲಿ ಯಾವುದಾದರೂ ಪ್ರಾರ್ಥನಾ ಮನವಿಗಳು, ಸಂದೇಹಗಳು ಮತ್ತು ಹೆಚ್ಚಾಗಿ ಸತ್ಯವೇದದ ಪಾಠಗಳನ್ನು ಕಲಿಯಬೇಕೆಂದು ಬಯಸಿದಲ್ಲಿ 9901663711 ಈ ನಂಬರಿಗೆ ನೀವು ಕರೆ ಮಾಡಬಹುದು ಅಥವಾ ವಾಟ್ಸಪ್ ಮೂಲಕ ನಮ್ಮನ್ನು ಸಂಪರ್ಕಿಸಬಹುದು. ಈ ದಿನದ ದೇವರ ಸಂದೇಶವನ್ನು ಸಹೋದರ ಶಿವಕುಮಾರ್ ಅವರು ನೀಡಲಿದ್ದಾರೆ.
ದೇವದರ್ಶನ ಗುಡಾರ ಮತ್ತು ಸುವಾರ್ತೆ. ಕಳೆದ ಸಂಚಿಕೆಯಲ್ಲಿ ನಾವು ದೇವದರ್ಶನ ಗುಡಾರದ ವಿಚಾರವಾಗಿ ಹೇಗೆ ದೇವರು ಕೊನೆಯಲ್ಲಿ ಪಾಪಿಗಳನ್ನು, ಪಾಪಕ್ಕೆ ಕಾರಣಕರ್ತನಾಗಿರ್ತಕ್ಕಂಥ ಸೈತಾನನನ್ನು ನಾಶ ಮಾಡುತ್ತಾನೆ ಎಂಬುದಾಗಿ ನಾವು ಕಲಿತೆವು. ಪ್ರಿಯ ಕೇಳುಗರೆ, ಇಂದಿನ ಸಂಚಿಕೆಯಲ್ಲಿ ನಾವು ದೇವದರ್ಶನ ಗುಡಾರದಲ್ಲಿ ದೇವರು ನಮ್ಮ ರಕ್ಷಣೆಗೋಸ್ಕರ ಇಟ್ಟಿರತಕ್ಕಂತಹ ಸುವಾರ್ತೆಯ ಕೊಂಡಿಗಳು ಯಾವುವು, ಹೇಗೆ ಅದು ಸುವಾರ್ತೆಯನ್ನು ಸಾರ್ತಕ್ಕಂಥದ್ದಾಗಿದೆ, ಒಂದು ಶುಭ ವರ್ತಮಾನವನ್ನು ನಮಗೆ ತಿಳಿಸ್ತಕ್ಕಂಥದ್ದಾಗಿದೆ ಎನ್ನುವಂತಹ ವಿಚಾರವನ್ನು ನಾವು ಕಲಿಯಲು ಹೋಗುವಂಥವರಾಗಿದ್ದೇವೆ. ಅದನ್ನು ನಾವು ನೋಡುವುದಕ್ಕೂ ಮೊದಲು ತಲೆಗಳನ್ನು ಬಾಗಿ ಪರಿಶುದ್ಧಾತ್ಮನ ಮಾರ್ಗದರ್ಶನಕ್ಕಾಗಿ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಲೋಕದ ದೇವರೇ, ಪ್ರೀತಿ ಸ್ವರೂಪನಾದಂತಹ ತಂದೆಯೇ, ನಿನ್ನ ಪಾದ ಸನ್ನಿಧಾನಕ್ಕೆ ಮತ್ತೊಂದು ಆವರ್ತಿ ನಾವು ಬಂದಿದ್ದೇವೆ ಸ್ವಾಮಿ. ಹೇಗೆ ಮರಿಯಳು ನಿನ್ನ ಪಾದದ ಬಳಿಯಲ್ಲಿ ಕುಳಿತು ನಿನ್ನ ಸುವಾರ್ತೆಯನ್ನು ಅರಿತುಕೊಂಡಳು, ಹೇಗೆ ಆ ಸಮಾರಿಯ ಸ್ತ್ರೀ ನಿನ್ನ ಬಳಿಗೆ ಬಂದು ಆ ಜೀವ ಜಲವನ್ನು ಪಡೆದುಕೊಂಡು ಎಲ್ಲರಿಗೂ ಹಂಚಿದಳು, ಅದೇ ರೀತಿಯಾಗಿ ನಿನ್ನ ಮಕ್ಕಳಾಗಿ ಸ್ವಾಮಿ ನಿನ್ನ ವಾಕ್ಯದ ದಾಹದಿಂದ ನಿನ್ನ ಬಳಿಗೆ ಬರುವಂತಿವರಾಗಿದ್ದೇವೆ. ನೀನು ನಮಗೆ ನಿನ್ನ ಸುವಾರ್ತೆಯ ಕೊಂಡಿಗಳ ವಿಚಾರವನ್ನು ನಮಗೆ ತಿಳಿಯಪಡಿಸು. ಸುವಾರ್ತೆ ಯಾವ ರೀತಿಯಾಗಿ ಒಬ್ಬ ಮನುಷ್ಯನನ್ನು ಬದಲಾಯಿಸ್ತಕ್ಕಂಥದ್ದಾಗಿದೆ, ಅದಕ್ಕಿರ್ತಕ್ಕಂಥ ಸಾಮರ್ಥ್ಯ ಏನು ಎಂಬುದನ್ನು ಅರಿತುಕೊಳ್ಳುವ ಹಾಗೆ ನೀ ನಮಗೆ ಸಹಾಯ ಮಾಡು. ಕೇಳುಗರ ಹೃದಯದಲ್ಲಿ ಈ ದೇವದರ್ಶನ ಗುಡಾರ ಕೇವಲ ಪಾಪಿಗಳನ್ನು ಮಾತ್ರ ಬದಲಾಯಿಸುವಂಥದ್ದಲ್ಲ, ಇದು ಸುವಾರ್ತೆ ಕೊಂಡಿಯಾಗಿದೆ. ಅದರಿರ್ತಕ್ಕಂಥ ವಿಚಾರಗಳು ಏನು ಎಂಬುದನ್ನು ನಾವು ಅರಿತುಕೊಳ್ಳುವ ಹಾಗೆ ಅವ್ರ ಹೃದಯದಲ್ಲಿ ನೀನು ಮಾತನಾಡು, ಆಶೀರ್ವದಿಸು ಎಂಬುದಾಗಿ ಯೇಸು ಸ್ವಾಮಿ ಹೆಸರಿನಲ್ಲಿ ಪ್ರಾರ್ಥಿಸಿ ಬೇಡಿ ಬಂದಿದ್ದೇವೆ ನಮ್ಮ ತಂದೆಯೇ, ಆಮೆ. ಆತ್ಮೀಯ ಪ್ರಿಯ ಕೇಳುಗರೆ, ದೇವದರ್ಶನ ಗುಡಾರ ನಮಗೆ ನೀಡುವ ಒಂದು ಸುವಾರ್ತೆ ಏನೆಂದರೆ, ದೇವದರ್ಶನ ಗುಡಾರದಲ್ಲಿ ನಾವು ನೋಡುವಂತಹ ಅತಿ ಮುಖ್ಯವಾದಂತಹ ವಿಚಾರವೇನೆಂದರೆ ಕುರಿಮರಿ. ಕುರಿಮರಿಯನ್ನು ಬಲಿ ಸಲ್ಲಿಸುವಂತಹ ಕಾರ್ಯ, ಈ ಕುರಿಮರಿಯನ್ನು ಬಲಿ ಸಲ್ಲಿಸುವಂತಹ ಕಾರ್ಯ ಏನನ್ನು ಸೂಚಿಸ್ತಕ್ಕಂಥದ್ದಾಗಿದೆ ಅಂದರೆ, ಈ ಕುರಿಮರಿ ಕ್ರಿಸ್ತನನ್ನು ಸೂಚಿಸ್ತಕ್ಕಂಥದ್ದಾಗಿದೆ ಎಂಬುದಾಗಿ ನಾವು ಅನೇಕ ಸಂಚಿಕೆಯಿಂದ ನೋಡಿಕೊಂಡು ಬರುವಂಥವರಾಗಿದ್ದೇವೆ. ಯಾಕೆ ಕ್ರಿಸ್ತನು ಈ ಲೋಕಕ್ಕೆ ಬರಬೇಕಾಗಿತ್ತು, ಯಾಕೆ ಕ್ರಿಸ್ತನು ಈ ಲೋಕಕ್ಕೆ ಬಂದು ನಮ್ಮ ಪಾಪಗಳಿಗೋಸ್ಕರ ಮರಣ ಹೊಂದಬೇಕಾಗಿತ್ತು, ಯಾಕೆಂದರೆ ನಾವು ಮಾಡಿದಂತಹ ಪಾಪದ ನಿಮಿತ್ತವಾಗಿ. ಯೋಹಾನನು ಬರೆದ ಮೊದಲನೇ ಪತ್ರಿಕೆ 3:4 ಈ ರೀತಿಯಾಗಿ ತಿಳಿಸುವಂಥದ್ದಾಗಿದೆ, ದೇವರ ಆಜ್ಞೆಗಳನ್ನು ಮೀರುವುದೇ ಪಾಪ ಎಂಬುದಾಗಿ. ಹೌದು ಪ್ರಿಯ ಕೇಳುಗರೆ, ಪಾಪ ಅಂದರೆ ಏನು, ಯಾತಕ್ಕೋಸ್ಕರ ಯೇಸು ಸ್ವಾಮಿ ಈ ಲೋಕಕ್ಕೆ ಬರಬೇಕಾಗಿತ್ತು, ಪಾಪಿಗಳನ್ನು ರಕ್ಷಿಸುವುದಕ್ಕೋಸ್ಕರ. ಹಾಗಾದರೆ ಪಾಪ ಅಂದರೆ ಏನು ಎಂಬುದಕ್ಕೆ ದೇವರ ವಾಕ್ಯ ತಿಳಿಸ್ತಕ್ಕಂಥದ್ದಾಗಿದೆ, ದೇವರ ಆಜ್ಞೆಯನ್ನು ಮೀರಿ ನಡೆಯುವುದೇ ಪಾಪ ಎಂಬುದಾಗಿ. ಆದಾಮ ಮತ್ತು ಅವಳು ಪಾಪ ಮಾಡಿದಾಗ, ಅಂದರೆ ದೇವರ ಆಜ್ಞೆಗಳನ್ನು ಮೀರಿ ನಡೆದ ಕ್ಷಣದಲ್ಲಿ ಅವರು ಪಾಪಕ್ಕೆ ಗುರಿಯಾದರು, ಆ ನಿಮಿತ್ತವಾಗಿ ಈ ಲೋಕಕ್ಕೆ ಪಾಪ ಬಂತು. ಆದರೆ ಸತ್ಯವೇದ ತಿಳಿಸ್ತಕ್ಕಂಥದ್ದಾಗಿದೆ, ರೋಮಾಪುರದವರಿಗೆ ಬರೆದ ಪತ್ರಿಕೆ 7:12 ದೇವರ ನ್ಯಾಯ ಪ್ರಮಾಣವು ನೀತಿ ಉಳ್ಳದ್ದು, ನ್ಯಾಯವು ಪರಿಶುದ್ಧವಾಗಿದೆ ಎಂಬುದಾಗಿ. ಅಂದರೆ ದೇವರ ಆಜ್ಞೆಯು ನೀತಿ ಉಳ್ಳದ್ದು, ನ್ಯಾಯವುಳ್ಳದ್ದು, ಪರಿಶುದ್ಧವುಳ್ಳದ್ದು ಆಗಿದೆ. ದೇವರ ಆಜ್ಞೆ ಎಂದರೆ ದೇವರ ಗುಣವನ್ನು ಸೂಚಿಸ್ತಕ್ಕಂಥದ್ದಾಗಿದೆ. ದೇವರು ಮನುಷ್ಯನನ್ನು ತನ್ನ ಹೋಲಿಕೆಗೆ, ತನ್ನ ಸ್ವರೂಪಕ್ಕೆ, ಅಂದರೆ ತನ್ನ ಗುಣಗಳಿಗೆ ತಕ್ಕಂತೆ ಆತನು ಸೃಷ್ಟಿ ಮಾಡಿದನು. ಆದ್ದರಿಂದ ದೇವರ ಆಜ್ಞೆಯಲ್ಲಿ ಯಾರು ತಪ್ಪಿ ಕಂಡುಹಿಡಿಯತಕ್ಕಂಥವರಾಗಿದ್ದಾರೋ ಅವರು ದೇವರ ಗುಣಗಳಲ್ಲಿ ತಪ್ಪನ್ನ ಕಂಡುಹಿಡಿಯುವಂತವ್ರು ಆಗಿದ್ದಾರೆ. ಯಾಕೆಂದ್ರೆ ದೇವರ ಆಜ್ಞೆ ಏನನ್ನು ಸೂಚಿಸ್ತಕ್ಕಂಥದ್ದಾಗಿದೆ ಅಂದ್ರೆ ದೇವರ ಗುಣವನ್ನು ಸೂಚಿಸ್ತಕ್ಕಂಥದ್ದಾಗಿದೆ. ಹಾಗಾದ್ರೆ ದೇವರ ಗುಣಗಳಲ್ಲಿ, ದೇವರ ಆಜ್ಞೆಯಲ್ಲಿ ತಪ್ಪನ್ನ ಕಂಡುಹಿಡಿಯತಕ್ಕಂಥವರಾಗಿದ್ದಾರೆ ಅಂದ್ರೆ ದೇವರಲ್ಲಿ ಅವರು ದೂರನ್ನ ಒಲಿಸುವಂತವರಾಗಿದ್ದಾರೆ, ದೂರನ್ನ ಕಂಡುಹಿಡಿಯುವಂತವರಾಗಿದ್ದಾರೆ ಎನ್ನುವಂತಹ ಅರ್ಥವನ್ನ ನೀಡುವಂತದ್ದಾಗಿದೆ. ಆದ್ರೆ ದೇವರ ಆಜ್ಞೆ ಏನನ್ನ ಮಾಡ್ತಕ್ಕಂಥದ್ದಾಗಿದೆ ಅಂದ್ರೆ ನಮ್ಮ ತಪ್ಪನ್ನ ಎತ್ತಿ ತೋರಿಸುವಂತದ್ದಾಗಿದೆ. ಆದರೆ ನಮ್ಮ ತಪ್ಪನ್ನ ಅದು ತೆಗೆದುಹಾಕುವುದಿಲ್ಲ, ಅದು ಪಾಪದ ಹರಿವನ್ನ ಹುಟ್ಟಿಸ್ತಕ್ಕಂಥದ್ದಾಗಿದೆ. ನಾನು ಹೋಗ್ತಕ್ಕಂಥ ಮಾರ್ಗ ಸರಿಯಾದ ಮಾರ್ಗವೋ ತಪ್ಪಾದ ಮಾರ್ಗವೋ ಎಂಬುದನ್ನ ಅದು ಎತ್ತಿ ತೋರಿಸ್ತಕ್ಕಂಥದ್ದಾಗಿದೆ. ರೋಮಾಪುರದವರಿಗೆ ಬರೆದ ಪತ್ರಿಕೆ 7:7 ತಿಳಿಸ್ತಕ್ಕಂಥದ್ದಾಗಿದೆ. ಹಾಗಾದರೆ ನಾವು ಏನು ಹೇಳೋಣ? ನ್ಯಾಯ ಪ್ರಮಾಣವು ಪಾಪವೋ? ಹಾಗೆ ಎಂದಿಗೂ ಅಲ್ಲ. ನ್ಯಾಯ ಪ್ರಮಾಣದಿಂದಲೇ ಹೊರತು ಪಾಪವೆಂಬುದು ಏನು ನನಗೆ ಗೊತ್ತಿರಲಿಲ್ಲ. ಹಾಗಾಗಿ ನ್ಯಾಯ ಪ್ರಮಾಣ ಕೇವಲ ಪಾಪದ ಹರಿವನ್ನ ಉಂಟು ಮಾಡತಕ್ಕಂಥದ್ದಾಗಿದೆ. ನಾನು ಮಾಡಿದ ತಪ್ಪು ಏನು ಎಂಬುದನ್ನ ತೋರಿಸ್ತಕ್ಕಂಥದ್ದಾಗಿದೆ. ಅದಕ್ಕೋಸ್ಕರವೇ ಪೌಲ ಹೇಳುವಂತೇವನಾಗಿದ್ದಾನೆ, ನ್ಯಾಯ ಪ್ರಮಾಣದಿಂದಲೇ ಹೊರತು ಪಾಪ ಎಂಬುದು ಏನು ಎಂಬುದಾಗಿ ನನಗೆ ಗೊತ್ತಿರಲಿಲ್ಲ. ನ್ಯಾಯ ಪ್ರಮಾಣ ನಾವು ಮಾಡ್ತಕ್ಕಂಥ ಕಾರ್ಯವನ್ನ ಅದು ಎತ್ತಿ ತೋರಿಸ್ತಕ್ಕಂಥದ್ದಾಗಿದೆ. ನಾವು ಯಾವ ರೀತಿಯಲ್ಲಿ ಹೋಗ್ತಕ್ಕಂಥವರಾಗಿದ್ದೇವೆ ಎಂಬುದನ್ನ ಎತ್ತಿ ತೋರಿಸ್ತಕ್ಕಂಥದ್ದಾಗಿದೆ. ಪರಲೋಕದಲ್ಲಿ ನ್ಯಾಯ ವಿಚಾರಣೆ ಆರಂಭವಾಗಿದೆ ಎಂಬುದಾಗಿ ನಾವು ಓದುವಂತೇವರಾಗಿದ್ದೇವೆ. ಆದರೆ ಹೇಗೆ ದೇವರು ಒಬ್ಬ ವ್ಯಕ್ತಿಗೆ ನ್ಯಾಯ ವಿಚಾರಣೆಗೆ ಒಳಪಡಿಸುವವನಾಗಿದ್ದಾನೆ ಎಂದರೆ, ಒಬ್ಬ ವ್ಯಕ್ತಿಯನ್ನ ಯಾವ ರೀತಿಯಲ್ಲಿ ನ್ಯಾಯ ವಿಚಾರಣೆಗೆ ಒಳಪಡಿಸತಕ್ಕಂಥವನಾಗಿದ್ದಾನೆ ಎಂದರೆ ದೇವರ ಆಜ್ಞೆಗಳ ಮೂಲಕವಾಗಿಯೇ. ಅದಕ್ಕಾಗಿಯೇ ದೇವರು ನಮಗೆ ತಮ್ಮ ಆಜ್ಞೆಗಳನ್ನು ನೀಡಿದ್ದಾನೆ. ಆ ಆಜ್ಞೆಗಳು ನಮಗೆ ಕನ್ನಡಿ ಇದ್ದಂತೆ ಎಂಬುದಾಗಿ ಯಾಕೋಬನ ಪುಸ್ತಕ 1:23-25 ತನಕ ನಾವು ನೋಡುವಂತೆವರಾಗಿದ್ದೇವೆ. ಹಾಗಾಗಿ ದೇವರ ಆಜ್ಞೆಯನ್ನ ಮೀರಿ ನಡೆಯುವುದು ಅಂದರೆ ನಾವು ಪಾಪಿಗಳಾಗಿದ್ದೇವೆ ಎಂಬುದಾಗಿ ಅರ್ಥ. ಅದಕ್ಕೋಸ್ಕರವೇ ದೇವರ ವಾಕ್ಯ ತಿಳಿಸ್ತಕ್ಕಂಥದ್ದಾಗಿದೆ, ದೇವರ ಆಜ್ಞೆಯನ್ನ ಮೀರಿ ನಡೆಯುವುದೇ ಪಾಪ ಎಂಬುದಾಗಿ. ಆದಾಮ ಮತ್ತು ಅವಳು ದೇವರ ಆಜ್ಞೆಯನ್ನ ಮೀರಿ ನಡೆದ ನಿಮಿತ್ತವಾಗಿ ಅಂದು ಪಾಪಕ್ಕೆ ಗುರಿಯಾದರು. ಹಾಗೆ ಈ ಲೋಕಕ್ಕೆ ಪಾಪ ಬಂತು ಎಂಬುದಾಗಿ ನಾವು ನೋಡುವಂತೆವರಾಗಿದ್ದೇವೆ. ಅದಕ್ಕೋಸ್ಕರವೇ ರೋಮಾಪುರದವರಿಗೆ ಬರೆದ ಪತ್ರಿಕೆ 3:23 ತಿಳಿಸ್ತಕ್ಕಂಥದ್ದಾಗಿದೆ, ಪಾಪ ಮಾಡಿ ದೇವರ ಮಹಿಮೆಯನ್ನ ಕಳೆದುಕೊಂಡಿದ್ದೇವೆ. ಎಲ್ಲರೂ ಪಾಪ ಮಾಡಿ ದೇವರ ಮಹಿಮೆಯನ್ನ ಕಳೆದುಕೊಂಡಿದ್ದೇವೆ, ಒಬ್ಬರು ಇಬ್ಬರಲ್ಲ, ಎಲ್ಲರೂ. ಯಾಕೆಂದ್ರೆ ಆದಾಮನ ನಿಮಿತ್ತವಾಗಿ ಪಾಪ ಈ ಲೋಕಕ್ಕೆ ಬಂತು. ಹಾಗಾಗಿ ಆ ಪಾಪ ಎಲ್ಲರ ಮೇಲೆ ಆಳ್ವಿಕೆ ಮಾಡಲು ಶುರು ಮಾಡಿತು. ಹಾಗಾಗಿ ದೇವರ ವಾಕ್ಯ ತಿಳಿಸ್ತಕ್ಕಂಥದ್ದಾಗಿದೆ, ಎಲ್ಲರೂ ಪಾಪ ಮಾಡಿ ದೇವರ ಮಹಿಮೆಯನ್ನ ಕಳೆದುಕೊಂಡಿದ್ದೇವೆ ಎಂಬುದಾಗಿ. ಎಂದರೆ ಎಲ್ಲರೂ ಪಾಪ ಮಾಡಿ ದೇವರ ಮಹಿಮೆಯನ್ನು ಕಳೆದುಕೊಂಡಿದ್ದೇವೆ ಎಂದರೆ ಒಬ್ಬನೂ ಈ ಲೋಕದಲ್ಲಿ ನೀತಿವಂತನ ಇಲ್ಲ. ಹಾಗಾಗಿ ನಾವು ಯಾರಿಗೆ ಕಾರ್ಯವನ್ನು ಮಾಡುವಂತೆವರಾಗಿದ್ದೇವೆ ಎಂದರೆ ಸೈತಾನನಿಗೆ ಕಾರ್ಯವನ್ನು ಮಾಡುವಂತೆವರಾಗಿದ್ದೇವೆ. ದೇವರು ಆದಾಮ ಹವಳಿಗೆ ಒಳ್ಳೆದರ ಕೆಟ್ಟದರ ಹಣ್ಣನ್ನು ತಿಂದ ದಿನವೇ ನೀವು ಸಾಯುವಿರಿ ಎಂಬುದಾಗಿ ಹೇಳಿದರು. ಆದರೆ ಆ ಹಣ್ಣನ್ನು ಅವರು ತಿಂದರು, ಆದರೆ ಆ ನಿಮಿತ್ತವಾಗಿ ಅವರು ಸಾಯಲಿಲ್ಲ. ಅವರಿಗೆ ಬದಲಾಗಿ ಅಲ್ಲಿ ಮತ್ತೊಂದು ಕುರಿಮರಿ ಸಾಯಿತು ಎಂಬುದಾಗಿ. ನಾವೆಲ್ಲರೂ ಆ ಪಾಪದ ನಿಮಿತ್ತವಾಗಿ ಮರಣಕ್ಕೆ ಪಾತ್ರರಾದೆವು. ಯಾಕೆಂದರೆ ಹಣ್ಣನ್ನು ತಿಂದ ದಿನದಲ್ಲೇ ನೀ ಸಾಯುವಿ ಎಂಬುದಾಗಿ ಹೇಳುವಾಗ ಆ ದಿನದಲ್ಲಿ ಅವರು ಮರಣಕ್ಕೆ ಪಾತ್ರರಾದರು. ಅದಕ್ಕೋಸ್ಕರ ರೋಮಾಪುರದವರಿಗೆ ಬರೆದ ಪತ್ರಿಕೆ 6:23 ತಿಳಿಸ್ತಕ್ಕಂಥದ್ದಾಗಿದೆ, ಪಾಪದ ಸಂಬಳ ಮರಣ ಎಂಬುದಾಗಿ. ದೇವದರ್ಶನ ಗುಡಾರದಲ್ಲಿ ಪಾಪ ಮಾಡಿದಂಥ ವ್ಯಕ್ತಿ ಏನು ಮಾಡಬೇಕಾಗಿತ್ತು? ದೇವದರ್ಶನ ಗುಡಾರದಲ್ಲಿ ಪಾಪ ಮಾಡಿದಂಥ ವ್ಯಕ್ತಿ ತನ್ನ ಪಾಪಕ್ಕೋಸ್ಕರ ಕುರಿಮರಿಯನ್ನು ಬಲಿ ಕೊಡಬೇಕಾಗಿತ್ತು. ಅಂದರೆ ಕುರಿಮರಿ ಆತನ ಪಾಪದ ಪಾಲಿಗೆ ಸಾಯ್ತಕ್ಕಂಥದ್ದಾಗಿತ್ತು. ಅವನಿಗೆ ಜೀವವನ್ನ ಕೊಟ್ಟು ಆತನ ಪಾಪವನ್ನು ತೆಗೆದುಕೊಂಡು ಆತನನ್ನು ಶುದ್ಧಿ ಪಡಿಸಿ ಅವನನ್ನ ಹೊರಗೆ ನಡೆಸ್ತಕ್ಕಂಥದ್ದಾಗಿತ್ತು. ಅದೇ ರೀತಿಯಾಗಿ ನಾವು ಪಾಪ ಮಾಡಿ ಮರಣಕ್ಕೆ ಪಾತ್ರರಾಗಿದ್ದೇವೆ. ನಾವು ಸಾಯಬೇಕಾದ ಸ್ಥಳದಲ್ಲಿ ಯಾರು ಸತ್ತರು? ಅಂದು ಆದಾಮ ಹಾವಳು ಸಾಯಬೇಕಾದಂಥ ಸ್ಥಳದಲ್ಲಿ ಆ ಕುರಿಮರಿ ಸಾಯ್ತಲ್ಲ, ಅದೇ ರೀತಿಯಾಗಿ ನಾವು ಸಾಯಬೇಕಾದಂಥ ಸ್ಥಳದಲ್ಲಿ ನಮ್ಮ ಸ್ಥಾನವನ್ನ ಕ್ರಿಸ್ತನು ತೆಗೆದುಕೊಂಡು ನಮ್ಮ ಪಾಪಗಳಿಗೋಸ್ಕರ ಕಲ್ವಾರಿ ಶಿಲುಬೆಯಲ್ಲಿ ಪ್ರಾಣತ್ಯಾಗ ಮಾಡಿದನು. ಈ ವಾಕ್ಯವನ್ನ ಪೌಲನು ಈ ರೀತಿಯಾಗಿ ಹೇಳುವಂತೆವನಾಗಿದ್ದಾನೆ. ಕೊರಿಂಥ್ಯದವರಿಗೆ ಬರೆದ ಪತ್ರಿಕೆ 1 15:56 ನಾವು ನೋಡುವುದಾದರೆ, ಮರಣದ ಕೊಂಡಿ ಪಾಪವೇ, ಪಾಪದ ಬಲವು ನ್ಯಾಯ ಪ್ರಮಾಣವೇ ಎಂಬುದಾಗಿ ಮೂರು ವಿಚಾರಗಳ ಬಗ್ಗೆ ಇಲ್ಲಿ ಆತನು ಮಾತನಾಡುವಂತಹದನ್ನ ನಾವು ನೋಡ್ತಕ್ಕಂಥರಾಗಿದ್ದೇವೆ. ನ್ಯಾಯ ಪ್ರಮಾಣ, ಪಾಪ, ಮರಣ ಒಂದಕ್ಕೊಂದು ಕೊಂಡಿಯಾಗಿದೆ. ನ್ಯಾಯ ಪ್ರಮಾಣವನ್ನ ಮೀರುವುದೇ ಪಾಪ, ಪಾಪದ ಸಂಬಳ ಮರಣ ಎಂಬುದಾಗಿ ದೇವರ ವಾಕ್ಯ ತಿಳಿಸ್ತಕ್ಕಂಥದ್ದಾಗಿದೆ. ಅಂದ್ರೆ ಪಾಪ ಮಾಡಿದ ವ್ಯಕ್ತಿ ನ್ಯಾಯ ಪ್ರಮಾಣವನ್ನ ಮೀರುವವನಾಗಿದ್ದಾನೆ. ನ್ಯಾಯ ಪ್ರಮಾಣವನ್ನ ಮೀರುವವನಾಗಿದ್ದಾನೆ ಅಂದರೆ ಅವನು ಯಾವುದಕ್ಕೆ ಪಾತ್ರರಾಗಿದ್ದಾನೆ ಅಂದರೆ ಮರಣಕ್ಕೆ ಪಾತ್ರನಾಗಿದ್ದಾನೆ. ಹಾಗಾಗಿ ನಾವೆಲ್ಲರೂ ಈಗ ಮರಣಕ್ಕೆ ಪಾತ್ರರು. ನಾವೆಲ್ಲರೂ ಪಾಪ ಅನ್ನುವಂತಹ ಆ ಒಂದು ಕಲೆಯನ್ನ ನಮ್ಮ ಮೇಲೆ ಹಾಕಿಕೊಂಡಿದ್ದೇವೆ. ನಮ್ಮ ಮೈಯಲ್ಲಿ ಕೊಳೆ, ಆ ಪಾಪದ ಕೊಳೆ ಇದೆ, ಅದನ್ನ ನೀರಿನಿಂದ ನಾವು ತೊಳೆದು ಶುದ್ಧಿ ಮಾಡಿಕೊಳ್ತಕ್ಕಂಥವರಾಗಿದ್ದೇವೆ. ಆದರೆ ನಮ್ಮ ಪಾಪವನ್ನು ತೊಳಿಬೇಕಾದರೆ ಕ್ರಿಸ್ತನ ರಕ್ತದಿಂದ ಮಾತ್ರ ಸಾಧ್ಯ. ಆತನ ರಕ್ತ ಮಾತ್ರ ನಮ್ಮ ಒಳಗಿನ ಪಾಪವನ್ನು ಶುದ್ಧೀಕರಿಸಲು ಸಾಧ್ಯ. ಈ ಲೋಕದಲ್ಲಿ ಒಳಗಿನ ಹೊರಗಿನ ಒಂದು ಶುದ್ಧೀಕರಣವನ್ನು ನೀರಿನ ಮುಖಾಂತರವಾಗಿ ಮಾಡ್ತಕ್ಕಂಥವರಾಗಿದ್ದೇವೆ. ಆದರೆ ನಮ್ಮ ಒಳಗಿನ ಒಳಗಡೆ ಇರತಕ್ಕಂಥ ಪಾಪವನ್ನು ನಾವು ಯಾವುದರಿಂದ ಶುದ್ಧೀಕರಿಸ್ತಕ್ಕಂಥವರಾಗಿದ್ದೇವೆ ಅಂದರೆ ಕ್ರಿಸ್ತನ ರಕ್ತದಿಂದ. ದೇವದರ್ಶನ ಗುಡಾರದಲ್ಲಿ ಆ ಕುರಿಮರಿಯ ರಕ್ತ ಪಾಪಿಯನ್ನು ಶುದ್ಧೀಕರಿಸುತ್ತಿತ್ತು, ಅದೇ ರೀತಿಯಾಗಿ ಕ್ರಿಸ್ತನ ರಕ್ತ ಇವತ್ತು ನಮ್ಮ ಪಾಪಗಳನ್ನು ಶುದ್ಧೀಕರಿಸತಕ್ಕಂಥದ್ದಾಗಿದೆ. ದೇವರ ವಾಕ್ಯ ಯೋಹಾನನು ಬರೆದ ಮೊದಲನೇ ಪತ್ರಿಕೆ 1:7 ವಚನ ತಿಳಿಸತಕ್ಕಂಥದ್ದಾಗಿದೆ, ಆತನ ಮಗನಾದಂಥ ಯೇಸುವಿನ ರಕ್ತವು ನಮ್ಮನ್ನ ಸಕಲ ಪಾಪದಿಂದ ಶುದ್ಧಿ ಮಾಡತಕ್ಕಂಥದ್ದಾಗಿದೆ ಎಂಬುದಾಗಿ ತಿಳಿಸತಕ್ಕಂಥದ್ದಾಗಿದೆ. ಪಾಪಿ ಮತ್ತು ದೇವದರ್ಶನ ಗುಡಾರದ ನಡುವೆ ಹೊಂದಾಣಿಕೆ ಇರುವುದನ್ನ ನಾವು ಇಲ್ಲಿ ನೋಡುವಂತವರಾಗಿದ್ದೇವೆ. ಕ್ರಿಸ್ತನು ನಮ್ಮ ಪಾಪಿಗಳನ್ನು ರಕ್ಷಿಸತಕ್ಕಂಥವನಾಗಿದ್ದಾನೆ ಎಂಬುದನ್ನ ಈ ವಾಕ್ಯ ತಿಳಿಸತಕ್ಕಂಥದ್ದಾಗಿದೆ. ಪಾಪಿ ಮತ್ತು ದೇವದರ್ಶನ ಗುಡಾರದ ನಡುವೆ ಒಂದಕ್ಕೊಂದು ಹೊಂದಾಣಿಕೆ ಇರುವ ರೀತಿಯಲ್ಲಿ ಕ್ರಿಸ್ತನು ಮತ್ತು ಪಾಪಿಗಳ ನಡುವೆ ಒಂದಕ್ಕೊಂದು ಹೊಂದಾಣಿಕೆ ಇರುವುದನ್ನ ನಾವು ನೋಡುವಂತವರಾಗಿದ್ದೇವೆ. ಹೌದು ಪ್ರಿಯ ಕೇಳುಗರೆ, ನಾವು ಪಾಪ ಮಾಡಿ ನಾವು ಮರಣಕ್ಕೆ ಪಾತ್ರರಾಗಿದ್ದೇವೆ. ಆದರೆ ದೇವದರ್ಶನ ಗುಡಾರದಲ್ಲಿ ಹೇಗೆ ಪಾಪಕ್ಕೋಸ್ಕರ ಆ ಕುರಿಮರಿ ಸತ್ತು ಪಾಪಿಯ ಪ್ರಾಣವನ್ನ ಉಳಿಸತಕ್ಕಂಥದ್ದಾಗಿತ್ತು, ಅದೇ ರೀತಿಯಾಗಿ ದೇವರು ತನ್ನ ಒಬ್ಬನೇ ಮಗನನ್ನ ಈ ಲೋಕಕ್ಕೆ ಕಳಿಸಿಕೊಡುವುದರ ಮೂಲಕವಾಗಿ ನಮ್ಮ ಪ್ರಾಣವನ್ನ ಉಳಿಸುವುದಕ್ಕಾಗಿ ಕ್ರಿಸ್ತನನ್ನೇ ನಮಗೆ ನೀಡಿದ್ದಾನೆ. ಆದ್ದರಿಂದಲೇ ಯೋಹಾನನು ಬರೆದ ಸುವಾರ್ತೆ 3:16 ವಚನದಲ್ಲಿ ಒಬ್ಬನೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವ ಹೊಂದಬೇಕೆಂಬುದಾಗಿ ಆತನನ್ನು ಕೊಟ್ಟನು ಎಂಬುದಾಗಿ ತಿಳಿಸತಕ್ಕಂಥದ್ದಾಗಿದೆ. ಕುರಿಮರಿ ಸಾಯುವುದರಿಂದ ಪಾಪಿ ಕೃಪೆಯನ್ನು ಹೊಂದಿಕೊಳ್ತಕ್ಕಂಥವನಾಗಿದ್ದಾನೆ. ತಾನು ಸಾಯಬೇಕಾದ ಸ್ಥಳದಲ್ಲಿ ಬೇರೆ ಒಂದು ಅಂದರೆ ಕುರಿಮರಿ ಕ್ರಿಸ್ತನು ಸತ್ತನಲ್ಲ ಅದೇ ಕೃಪೆ. ಆ ಕೃಪೆಯನ್ನು ಹೊಂದಿಕೊಂಡ ನಿಮಿತ್ತವಾಗಿಯೇ ನಾವು ಈ ಲೋಕದಲ್ಲಿ ಇನ್ನೂ ಜೀವಂತವಾಗಿದ್ದೇವೆ. ಅದೇ ರೀತಿಯಾಗಿ ಕ್ರಿಸ್ತನ ಮರಣದಿಂದ ನಾವೆಲ್ಲರೂ ಆತನ ಕೃಪೆಯನ್ನು ಹೊಂದಿಕೊಂಡವರಾಗಿ ನಾವು ಜೀವಂತವಾಗಿ ಈ ಲೋಕದಲ್ಲಿ ಇನ್ನೂ ಸಹ ಜೀವಿಸುವಂತವರಾಗಿದ್ದೇವೆ. ಅದಕ್ಕೆ ರೋಮಾಪುರದವರಿಗೆ ಬರೆದ ಪತ್ರಿಕೆ 6:23 ವಚನದಲ್ಲಿ ಪಾಪದ ಸಂಬಳ ಮರಣ ಎಂಬುದಾಗಿ ಅಲ್ಲಿಗೆ ನಿಲ್ಲಿಸದೆ ದೇವರ ದಾನವು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮುಖಾಂತರ ನಿತ್ಯ ಜೀವವೇ ಎಂಬುದಾಗಿ ತಿಳಿಸತಕ್ಕಂಥದ್ದಾಗಿದೆ. ನಾವು ರಕ್ಷಣೆ ಹೊಂದುವುದು ಆತನ ಕೃಪೆಯಿಂದ ಮಾತ್ರ. ಹೇಗೆ ಪಾಪ ಮಾಡಿದಂಥ ವ್ಯಕ್ತಿ ಕುರಿಮರಿಯನ್ನ ಬಲಿ ನೀಡಿದರೆ ತಾನು ಪಾಪದಿಂದ ಮುಕ್ತಿ ಹೊಂದಿ ಶುದ್ಧನಾಗಿ ಹೋಗುತ್ತಿದ್ದನೋ, ಅದೇ ರೀತಿಯಾಗಿ ಕ್ರಿಸ್ತನು ಮರಣ ಹೊಂದಿ ನಮ್ಮ ಪಾಪದಿಂದ ನಮ್ಮನ್ನು ಮುಕ್ತಿಗೊಳಿಸಿ ನಮ್ಮನ್ನು ನಿತ್ಯ ಜೀವಕ್ಕೆ ನಡೆಸುವಂತೆವನಾಗಿದ್ದಾನೆ. ಕಲ್ವಾರಿ ಶಿಲುಬೆಯಲ್ಲಿ ನಮ್ಮ ಪಾಪಗಳಿಗೋಸ್ಕರ ಕ್ರಿಸ್ತನು ಮರಣ ಹೊಂದಿದನು ಎಂಬುದಾಗಿ ಯೆಶಾಯನ ಪ್ರವಾದನೆ ಗ್ರಂಥ 53:6 ವಚನ ತಿಳಿಸತಕ್ಕಂಥದ್ದಾಗಿದೆ. ಕರ್ತನು ನಮ್ಮ ದುಷ್ಟತನದಿಂದ ಆತನ ಮೇಲೆ ಹಾಕಿದನು ಎಂಬುದಾಗಿ. ನಮ್ಮ ಎಲ್ಲಾ ಪಾಪಗಳನ್ನು ಕ್ರಿಸ್ತನು ಕಲ್ವಾರಿ ಶಿಲುಬೆಯಲ್ಲಿ ಹೊತ್ತುಕೊಂಡನು. ಹೇಗೆ ಪಾಪಿ ತನ್ನ ಪಾಪವನ್ನು ಕುರಿಮರಿ ಮೇಲೆ ಹಾಕಿದನೋ ಅದೇ ರೀತಿಯಾಗಿ ಕ್ರಿಸ್ತನ ಮೇಲೆ ನಮ್ಮ ಪಾಪಗಳನ್ನು ನಾವು ಹಾಕಬೇಕಾಗಿದೆ. ಆತನು ನಮ್ಮ ಪಾಪಗಳನ್ನು ಹೊತ್ತುಕೊಳ್ಳುವಂಥವನಾಗಿದ್ದಾನೆ. ಕ್ರಿಸ್ತನು ನ್ಯಾಯ ಪ್ರಮಾಣವನ್ನು ತೆಗೆದು ಹಾಕುವುದಕ್ಕೋಸ್ಕರ ಈ ಲೋಕಕ್ಕೆ ಬರಲಿಲ್ಲ. ಕ್ರಿಸ್ತನು ನಮ್ಮ ಪಾಪವನ್ನು ತೆಗೆದು ಹಾಕುವುದಕ್ಕೋಸ್ಕರ ಈ ಲೋಕಕ್ಕೆ ಬಂದನು. ಕ್ರಿಸ್ತನು ಆದಾಮನಿಂದ ಹಿಡಿದು ಕೊನೆಯ ಪಾಪಿವರೆಗೂ ಸಹ ಆತನ ರಕ್ತದ ಮುಖಾಂತರವಾಗಿ ನಮ್ಮನ್ನ ಆತನು ರಕ್ಷಿಸುವವನಾಗಿದ್ದಾನೆ. ಅದಕ್ಕಾಗಿ ಹಳೇ ಒಡಂಬಡಿಕೆಯಲ್ಲಿ ದೇವದರ್ಶನ ಗುಡಾರದಲ್ಲಿ ಕ್ರಿಸ್ತನನ್ನ ನಾವು ನೋಡಬಹುದಾಗಿದೆ. ಆತನ ಬಲಿ ತ್ಯಾಗವನ್ನ ನಾವು ನೋಡಬಹುದಾಗಿದೆ. ಆತನ ಕೃಪೆಯನ್ನ ಅದು ಎತ್ತಿ ತೋರಿಸುವಂತದಾಗಿದೆ. ಆದ್ದರಿಂದ ಈ ಕೃಪೆ ಕೇವಲ ಕ್ರಿಸ್ತನ ನಂತರ ಬರಲಿಲ್ಲ. ಈ ಕೃಪೆ ಮೊದಲಿನಿಂದಲೂ ಸಹ ಎಲ್ಲಿ ಪಾಪ ಆರಂಭವಾಯಿತೋ ಅಲ್ಲಿಂದಲೂ ಸಹ ಈ ಕೃಪೆ ಇದೆ ಎಂಬುದನ್ನ ನಾವು ಸತ್ಯವೇದದಲ್ಲಿ ಓದುವಂತೆಯವರಾಗಿದ್ದೇವೆ. ಉದಾಹರಣೆಗೆ ಆದಿಕಾಂಡ ಪುಸ್ತಕ 6:8 ವಚನದಲ್ಲಿ ನೋಹನಿಗೆ ಕೃಪೆ ದೊರಕಿತು ಎಂಬುದಾಗಿ ತಿಳಿಸತಕ್ಕಂಥದ್ದಾಗಿದೆ. ವಿಮೋಚನ ಕಾಂಡ 33:17 ವಚನದಲ್ಲಿ ಮೋಶೆಗೆ ಕೃಪೆ ದೊರಕಿತು ಎಂಬುದಾಗಿ ತಿಳಿಸತಕ್ಕಂಥದ್ದಾಗಿದೆ. ಹಾಗಾದರೆ ಹಳೆ ಒಡಂಬಡಿಕೆಯಲ್ಲಿ ಕೃಪೆ ಇಲ್ಲ ಎಂಬುದಾಗಿ ಹೇಳುವುದಾದರೆ ನೋಹನಿಗೂ ಮೋಶೆಗೂ ಹೇಗೆ ದೇವರು ಕೃಪೆಯನ್ನು ತೋರಿಸಿದನು ಎಂಬುದಾಗಿ ಹೇಳಲು ಸಾಧ್ಯ? ಪ್ರಿಯ ಕೇಳುಗರೆ, ಈ ಕೃಪೆ ಎಂಬುದು ಆದಿಯಿಂದಲೇ ಇತ್ತು. ಎಲ್ಲಿ ಪಾಪ ಆರಂಭವಾಯಿತೋ, ಆದಾಮ ಹಾವಳು ಪಾಪ ಮಾಡಿದಾಗ ಯಾಕೆ ಸಾಯಲಿಲ್ಲ ಅಂದರೆ ಅಲ್ಲಿ ದೇವರು ಕೃಪೆಯನ್ನು ತೋರಿಸಿದನು. ಅದಕ್ಕಾಗಿಯೇ ದೇವರು ಪರ್ಣಶಾಲೆಯಲ್ಲಿ ದೇವದರ್ಶನ ಗುಡಾರದ ಮಂಜುಸ ಪೆಟ್ಟಿಗೆಯ ಮೇಲೆ ಕೃಪಾಶಾಸನವನ್ನು ನಿರ್ಮಿಸಿದನು. ಎಂದರೆ ಆತನ ಕೃಪೆಯಿಂದ ನಾವು ಆತನ ಆಜ್ಞೆಗಳನ್ನು ಕೈಗೊಂಡು ನಡೆಯುವಂಥವರಾಗಿದ್ದೇವೆ. ಆತನ ಕೃಪೆ ಇರೋದ್ರಿಂದಲೇ ಪಾಪಿಗಳ ಮೇಲೆ ಆತನು ಆ ಕೃಪೆಯನ್ನು ತೋರಿಸಿದ್ದಾನೆ. ಹಾಗಾದರೆ ಈ ಕೃಪೆಯನ್ನು ನಾವು ಹೇಗೆ ಪಡೆದುಕೊಳ್ಳುವವರಾಗಿದ್ದೇವೆ? ಅಂದರೆ ಎಫೆಸದವರಿಗೆ ಬರೆದ ಪತ್ರಿಕೆ 2:8 ಹೀಗೆ ತಿಳಿಸತಕ್ಕಂಥದ್ದಾಗಿದೆ, ನಂಬಿಕೆಯ ಮೂಲಕ ಕೃಪೆಯಿಂದಲೇ ನಾವು ರಕ್ಷಣೆಯನ್ನು ಹೊಂದುವವರಾಗಿದ್ದೇವೆ ಎಂಬುದಾಗಿ. ನಂಬಿಕೆಯಿಂದ ನಾವು ಕೃಪೆಯನ್ನು ಪಡೆದುಕೊಳ್ಳುವವರಾಗಿದ್ದೇವೆ. ಹೇಗೆ ಪರ್ಣಶಾಲೆಯಲ್ಲಿ ಪಾಪಿ ಕುರಿಮರಿಯನ್ನು ಬಲಿಸಲಿಸಿ ನಂಬಿಕೆಯಿಂದ ತನ್ನ ಪಾಪಗಳನ್ನು ಹರಕೆ ಇಟ್ಟು ನನ್ನ ಪಾಪ ಸಮ್ಮಿಸಲ್ಪಟ್ಟಿದೆ ಎಂಬುದಾಗಿ ಆತನು ಜೀವಿಸುವವನಾಗಿದ್ದನೋ, ಅದೇ ರೀತಿಯಾಗಿ ಕ್ರಿಸ್ತನ ಬಳಿಗೆ ಬಂದು ನಮ್ಮ ಪಾಪಗಳನ್ನು ಹರಕೆ ಮಾಡಿದರೆ ಆತನು ನಮ್ಮ ಪಾಪಗಳನ್ನು ರಕ್ಷಿಸುತ್ತಾನೆ, ನಮ್ಮ ಪಾಪದಿಂದ ಬಿಡುಗಡೆ ಮಾಡ್ತಕ್ಕಂಥನಾಗಿದ್ದಾನೆ, ತನ್ನ ರಕ್ತದಿಂದ ನಮ್ಮನ್ನು ತೊಳೆದು ಶುದ್ಧೀಕರಿಸ್ತಕ್ಕಂಥನಾಗಿದ್ದಾನೆ, ಆತನು ನಮಗೆ ಕೃಪೆಯನ್ನು ನೀಡತಕ್ಕಂಥನಾಗಿದ್ದಾನೆ ಅನ್ನುವಂಥ ನಂಬಿಕೆಯನ್ನು ನಾವು ಪಡೆದುಕೊಳ್ಳುವಂಥವರಾಗಿದ್ದೇವೆ. ಯಾರ ಮೇಲಿನ ನಂಬಿಕೆಯಿಂದ ನಾವು ಈ ನಂಬಿಕೆಯನ್ನು ಹೊಂದುವಂಥವರಾಗಿದ್ದೇವೆ? ಕ್ರಿಸ್ತನ ಮೇಲಿನ ನಂಬಿಕೆಯಿಂದ. ಇಬ್ರಿಯದವರಿಗೆ ಬರೆದ ಪತ್ರಿಕೆ 11:11 ನಂಬಿಕೆ ವೀರರನ್ನ ನಾವು ನೋಡುವವರಾಗಿದ್ದೇವೆ. ಯಾರೆಲ್ಲ ನಂಬಿಕೆಯಿಂದ ಜೀವಿಸಿದರೋ ಅವರೆಲ್ಲ ಕೃಪೆಯನ್ನ ನಂಬಿಕೆ ಮೂಲಕವಾಗಿ ಹೊಂದಿಕೊಂಡಿದ್ದಾರೆ. ಅವರೆಲ್ಲ ನಂಬಿಕೆಯಿಂದ ಜೀವಿಸಿದರು ಅಂದರೆ ದೇವರು ಅವರಿಗೆ ಕೃಪೆಯನ್ನ ತೋರಿಸಿದನು, ಆ ಕೃಪೆ ಹಿಂದಲೇ ಅವರೆಲ್ಲರೂ ಸಹ ನಂಬಿಕೆಯಿಂದ ಜೀವಿಸಿದರು ಎಂಬುದಾಗಿ ನಾವು ನೋಡುವಂತೆವರಾಗಿದ್ದೇವೆ. ಅದಕ್ಕೋಸ್ಕರವೇ ಪ್ರವಾದಿಯಾದಂತಹ ಹಬಕ್ಕುಕನು ಮತ್ತು ಗಲಾತಿಯ ಪುಸ್ತಕದಲ್ಲಿ ಪೌಲನು ಹೇಳುವಂತವನಾಗಿದ್ದಾನೆ, ಗಲಾತಿಯದವರಿಗೆ ಬರೆದ ಪತ್ರಿಕೆ 3:11, ನಂಬಿಕೆಯಿಂದ ನೀತಿವಂತರಾಗುವುದು ಎಂಬುದಾಗಿ ಹೇಳುವಂತದಾಗಿದೆ. ನೀತಿವಂತನು ನಂಬಿಕೆಯಿಂದಲೇ ಜೀವಿಸುವವನಾಗಿದ್ದಾನೆ ಎಂಬುದಾಗಿ ತಿಳಿಸುವಂತದಾಗಿದೆ. ದೇವರು ತೋರಿಸಿದ ಕೃಪೆ ಅದು ನಾವು ಆತನ ಮೇಲೆ ನಂಬಿಕೆಯನ್ನು ಇಡಬೇಕು ಎನ್ನುವುದನ್ನು ತೋರಿಸ್ತಕ್ಕಂಥದ್ದಾಗಿದೆ. ಆತ ನಮಗೆ ಕೃಪೆಯನ್ನು ತೋರಿಸ್ತಕ್ಕಂಥವರಾಗಿದ್ದೇವೆ, ಅದಕ್ಕೆ ಬದಲಾಗಿ ನಾವು ಆತನ ಮೇಲೆ ನಂಬಿಕೆಯನ್ನು ಇಡ್ತಕ್ಕಂಥವರಾಗಿದ್ದೇವೆ. ಆದಾಮ ಹಾವಳು ಪಾಪ ಮಾಡಿ ಅವರಿಗೆ ಏನು ಮಾಡಬೇಕೆಂಬುದಾಗಿ ಅರಿಯದೆ ಹೋದಾಗ ಅವರಿಗೆ ಬದಲಾಗಿ ಅಲ್ಲಿ ಮುಗ್ಧವಾದಂಥ ಪ್ರಾಣಿ ಕುರಿಮರಿ ಮರಣವನ್ನು ಹೊಂದಿತು. ಆ ಪಾಪದ ನಿಮಿತ್ತವಾಗಿ ಅವರು ಮರಣಕ್ಕೆ ಹೊಂದತಕ್ಕಂಥವರಾಗಿದ್ದರು. ಆದರೆ ದೇವರು ಕೃಪೆಯನ್ನು ತೋರಿಸಿ ಆದಾಮ ಹಾವಳಿಗೆ ಅವರಿಗೆ ಬದಲಾಗಿ ಅಲ್ಲಿ ಕುರಿಯನ್ನು ಬಲಿಸಲಿಸುವಾಗೆ ನೀಡಿದರು. ಅದಕ್ಕೋಸ್ಕರವೇ ಪೇಸಿದವರಿಗೆ ಬರೆದ ಪತ್ರಿಕೆ 2:8-10 ನಾವು ಓದುವುದಾದರೆ ಅಲ್ಲಿ ತಿಳಿಸ್ತಕ್ಕಂಥದ್ದಾಗಿದೆ, ನಾವು ರಕ್ಷಣೆ ಹೊಂದುವುದು ನಂಬಿಕೆಯಿಂದ ಎಂಬ ಕೃಪೆಯಿಂದಲೇ, ಅದು ಕೆಲಸದಿಂದ ಒಳ್ಳೆ ಕೆಲಸದಿಂದ ರಕ್ಷಣೆ ಅಲ್ಲ, ಆದರೆ ರಕ್ಷಣೆ ಹೊಂದುವುದು ಒಳ್ಳೆ ಕೆಲಸಕ್ಕೆ ನಮ್ಮನ್ನು ನಡೆಸ್ತಕ್ಕಂಥದ್ದಾಗಿದೆ ಎಂಬುದಾಗಿ ತಿಳಿಸ್ತಕ್ಕಂಥದ್ದಾಗಿದೆ. ಅಲ್ಲಿ ಆದಾಮ ಹಾವಳು ಪಾಪ ಮಾಡಿದಾಗ ತಮ್ಮ ಸ್ವಂತ ಬಲದಿಂದ ಆ ಒಂದು ಅಂಜೂರದ ಎಲೆಯನ್ನ ಮೈಯಲ್ಲಿ ಹಾಕಿಕೊಂಡು ನಾವು ರಕ್ಷಣೆ ಹೊಂದತಕ್ಕಂಥವರಾಗಿದ್ದೇವೆ ಎಂಬುದಾಗಿ ತಮ್ಮ ಸ್ವನೀತಿಯನ್ನು ತೋರಿಸ್ತಕ್ಕಂಥವರಾಗಿದ್ದಾರೆ. ಆದರೆ ದೇವರು ಹೇಳ್ತಕ್ಕಂಥವರಾಗಿದ್ದೇವೆ, ಸ್ವನೀತಿಯಿಂದ ನೀವು ರಕ್ಷಣೆ ಹೊಂದಲು ಸಾಧ್ಯವಿಲ್ಲ, ಮೇಷಾಯನ ಮೇಲೆ ನೀವು ನಂಬಿಕೆಯನ್ನು ಇಡಬೇಕು, ಆ ನಂಬಿಕೆಯ ಮೂಲಕ ನೀವು ಕ್ರಿಯೆಯಲ್ಲಿ ತೋರಿಸಬೇಕು ಎಂಬುದನ್ನು ಆ ಬಲಿ ಸಲ್ಲಿಸುವುದರ ಮೂಲಕವಾಗಿ ತೋರಿಸ್ತಕ್ಕಂಥದ್ದಾಗಿದೆ. ನಿಜವಾಗಿ ಕ್ರಿಸ್ತನ ಮೇಲೆ ನಂಬಿಕೆ ಇಟ್ಟರೆ ನಾವು ಒಳ್ಳೆಯ ಕಾರ್ಯಗಳನ್ನು ಒಳ್ಳೆಯ ಫಲಗಳನ್ನು ನಾವು ನಮ್ಮ ಜೀವಿತದಲ್ಲಿ ತೋರಿಸುವಂಥವರಾಗಿದ್ದೇವೆ. ಅದಕ್ಕೋಸ್ಕರವೇ ಯಾಕೋಬನ ಪತ್ರಿಕೆಯಲ್ಲಿ ದೇವರು ತಿಳಿಸುವಂತವರಾಗಿದ್ದಾರೆ, ಕ್ರಿಯೆಗಳಿಲ್ಲದ ನಂಬಿಕೆ ಸತ್ತಂಥದ್ದು ಎಂಬುದಾಗಿ. ಕ್ರಿಯೆ ಅಂದರೆ ನಾವು ಮಾಡ್ತಕ್ಕಂತಹ ಒಂದು ಕಾರ್ಯಗಳು ಒಳ್ಳೆಯದಾಗಿರಬೇಕು. ಕ್ರಿಯೆ ಎಂದರೆ ಇನ್ನೊಂದು ಅರ್ಥದಲ್ಲಿ ವಿಧೇಯತ್ವ. ಕ್ರಿಸ್ತನ ಮೇಲಿನ ನಂಬಿಕೆ ಅದು ಪ್ರತಿಯೊಬ್ಬೊಬ್ಬರನ್ನು ಸಹ ಉತ್ತಮ ಕೆಲಸಕ್ಕೆ ಮಾಡುವ ರೀತಿಯಲ್ಲಿ ನಡೆಸತಕ್ಕಂಥದ್ದಾಗಿದೆ. ವಿಧೇಯತ್ವಕ್ಕೆ ಆತನ ಆಜ್ಞೆಗಳಿಗೆ ಸರಿಯಾಗಿ ವಿಧೇಯರಾಗುವ ಹಾಗೆ ನಡೆಸುವಂಥದ್ದಾಗಿದೆ. ನಮ್ಮ ನಂಬಿಕೆಯನ್ನು ನಾವು ಯಾವ ರೀತಿಯಲ್ಲಿ ಆತನು ಹೇಳಿರ್ತಕ್ಕಂಥ ವಾಕ್ಯಗಳಿಗೆ ತಕ್ಕಂತೆ ನಾವು ವಿಧೇಯರಾಗಿ ನಡೀತಕ್ಕಂಥವರಾಗಿದ್ದೇವೆ ಎಂಬುದು ನಾವು ಮಾಡ್ತಕ್ಕಂಥ ಕ್ರಿಯೆಯಲ್ಲಿ ನಾವು ತೋರಿಸುವಂಥವರಾಗಿದ್ದೇವೆ. ಉದಾಹರಣೆಯಾಗಿ ನಾವು ನೋಡುವುದಾದರೆ ಅಬ್ರಹಾಮ, ದೇವರು ಅಬ್ರಹಾಮನಿಗೆ ತಿಳಿಸಿದನು, ನಿನ್ನ ಮಗನನ್ನು ತೆಗೆದುಕೊಂಡು ಹೋಗಿ ಆ ಮೋರಾಯಿ ಬೆಟ್ಟದ ಮೇಲೆ ಬಲಿಯನ್ನು ಸಲ್ಲಿಸು ಎಂಬುದಾಗಿ. ಆತನು ದೇವರ ಮಾತಿಗೆ ನಂಬಿಕೆಯಿಂದ ವಿಧೇಯನಾದನು ಎಂಬುದಾಗಿ ನಾವು ನೋಡ್ತಕ್ಕಂಥರಾಗಿದ್ದೇವೆ. ಹಾಗಾಗಿ ಕ್ರಿಸ್ತನ ಮೇಲಿನ ನಂಬಿಕೆಯಿಂದ ಆತನು ವಿಧೇಯನಾದನು. ಅದಕ್ಕೋಸ್ಕರ ನಾವು ನೋಡ್ತಕ್ಕಂಥರಾಗಿದ್ದೇವೆ. ಸತ್ಯವೇದದಲ್ಲಿ ನಾವು ತಿಳಿಸ್ತಕ್ಕಂಥದ್ದಾಗಿದೆ, ಯೋಹಾನನು ಬರೆದ ಸುವಾರ್ತೆ ಗ್ರಂಥದಲ್ಲಿ ಯೇಸು ಸ್ವಾಮಿ ಹೇಳುವಂಥವರಾಗಿದ್ದಾರೆ, ಅಬ್ರಹಾಮನು ನನ್ನ ದಿನವನ್ನು ನೋಡಿ ಆನಂದಿಸಿದನು ಎಂಬುದಾಗಿ. ಯಾವ ರೀತಿಯಲ್ಲಿ? ಯಾವ ರೀತಿಯಲ್ಲಿ ಅಂದರೆ ನಂಬಿಕೆಯ ಮೂಲಕವಾಗಿ ತನ್ನ ಮಗನನ್ನು ಬಲಿ ಸಲ್ಲಿಸುವಂತಹ ಆ ಕಾರ್ಯ ಅದನ್ನು ಸೂಚಿಸ್ತಕ್ಕಂಥದ್ದಾಗಿತ್ತು. ದೇವರ ಆಜ್ಞೆಗಳನ್ನು ವಿಧೇಯರಾಗಿ ನಡೀತಕ್ಕಂಥ ವಿಚಾರ ನಂಬಿಕೆಯ ಮೂಲಕ ಎಂಬುದಾಗಿ ನಾವು ನೋಡ್ತಕ್ಕಂಥವರಾಗಿದ್ದೇವೆ. ಅದಕ್ಕೋಸ್ಕರ ಪ್ರಕಟಣೆ ಗ್ರಂಥದಲ್ಲಿ 22:12-14 ನಾವು ಓದುವುದಾದರೆ, ದೇವರ ಆಜ್ಞೆಗಳನ್ನು ಕೈಗೊಂಡು ನಡೆಯುವವರಿಗೆ ಜೀವವೃಕ್ಷದ ಮಾರ್ಗದಲ್ಲಿ ಹೋಗುವುದಕ್ಕೆ ಹಕ್ಕಿದೆ ಎಂಬುದಾಗಿ, ಪ್ರವೇಶಿಸುವುದಕ್ಕೆ ಹಕ್ಕಿದೆ ಎಂಬುದಾಗಿ ನಾವು ನೋಡ್ತಕ್ಕಂಥರಾಗಿದ್ದೇವೆ. ಇಡೀ ಪರ್ಣಶಾಲೆಯ ವಿಷಯವನ್ನು ನಾವು ನೋಡುವುದಾದರೆ ಅದು ನ್ಯಾಯ ಪ್ರಮಾಣ, ಪಾಪ, ಮರಣ, ಕೃಪೆ, ನಂಬಿಕೆ, ಈ 6 ವಾಕ್ಯಗಳ ಕೊಂಡಿಯಾಗಿದೆ ಎಂಬುದಾಗಿ ನಾವು ನೋಡ್ತಕ್ಕಂಥರಾಗಿದ್ದೇವೆ. ಈ ವಾಕ್ಯವನ್ನು ಪ್ರತಿಯೊಬ್ಬೊಬ್ಬರು ಅರ್ಥ ಮಾಡಿಕೊಳ್ಳುವುದಾದರೆ ರಕ್ಷಣೆ ಯೋಜನೆಯನ್ನು ಸರಿಯಾದ ರೀತಿಯಲ್ಲಿ ನಾವು ಅರ್ಥ ಮಾಡಿಕೊಳ್ಳಬಹುದಾಗಿದೆ. ಅಂದರೆ ನ್ಯಾಯ ಪ್ರಮಾಣವಿಲ್ಲದಿದ್ದರೆ ಪಾಪವಿರುತ್ತಿರಲಿಲ್ಲ, ಪಾಪವಿಲ್ಲ ಎಂದರೆ ಮರಣವಿರುತ್ತಿರಲಿಲ್ಲ, ಮರಣವಿಲ್ಲ ಎಂದರೆ ಕೃಪೆಯ ಅವಶ್ಯಕತೆ ಪಾಪಿಗೆ ಇರುತ್ತಿರಲಿಲ್ಲ. ಕೃಪೆಯ ಅವಶ್ಯಕತೆ ಇದ್ದುದರಿಂದಲೇ ನಂಬಿಕೆಯಿಂದ ನಾವು ಆ ಕೃಪೆಯನ್ನು ಪಡೆದುಕೊಳ್ಳುವವರಾಗಿದ್ದೇವೆ. ಕೃಪೆಯ ಅವಶ್ಯಕತೆ ಇದೆ, ಕೃಪೆಯ ಅವಶ್ಯಕತೆ ಇರುವುದರಿಂದಲೇ ಆ ನಂಬಿಕೆಯ ಮೂಲಕವಾಗಿ ನಾವು ಪಡೆದುಕೊಳ್ಳುವಂಥವರಾಗಿದ್ದೇವೆ. ನಂಬಿಕೆ ಅವಶ್ಯಕತೆ ಇಲ್ಲ ಅಂದರೆ, ನಂಬಿಕೆ ನಮ್ಮಲ್ಲಿಲ್ಲ ಅಂದರೆ ಒಳ್ಳೆಯ ಕಾರ್ಯಗಳ ಅವಶ್ಯಕತೆ ಇರಲಿಲ್ಲ. ನ್ಯಾಯ ಪ್ರಮಾಣ ಇರುವುದರಿಂದಲೇ ಪ್ರಿಯರೇ ಅದು ಪಾಪವನ್ನು ತೋರಿಸ್ತಕ್ಕಂಥದ್ದಾಗಿದೆ. ಪಾಪದಿಂದ ಜಯ ಹೊಂದಲು ಕ್ರಿಸ್ತನ ನಮಗೆ ಅವಶ್ಯಕತೆ ಇದೆ, ಆತನ ಕೃಪೆ ನಮಗೆ ಅವಶ್ಯಕತೆ ಇದೆ. ಆ ಕೃಪೆಯನ್ನು ಪಡೆದುಕೊಳ್ಳಲು ನಾವು ನಂಬಿಕೆ ಮೂಲಕವಾಗಿ ಆತನ ಬಳಿಗೆ ಹೋಗ್ತಕ್ಕಂಥವರಾಗಿದ್ದೇವೆ. ಆ ನಂಬಿಕೆಯನ್ನು ನಾವು ಹೇಗೆ ತೋರಿಸ್ತಕ್ಕಂಥವರಾಗಿದ್ದೇವೆ ಅಂದರೆ ನಮ್ಮ ಕ್ರಿಯೆಗಳ ಮುಖಾಂತರವಾಗಿ ತೋರಿಸ್ತಕ್ಕಂಥದ್ದಾಗಿದೆ ಎಂಬುದಾಗಿ ನಾವು ನೋಡ್ತಕ್ಕಂಥವರಾಗಿದ್ದೇವೆ. ಹಾಗಾಗಿ ಈ ಆರು ವಿಚಾರಗಳು ದೇವದರ್ಶನ ಗುಡಾರದಲ್ಲಿ ನಾವು ನೋಡ್ತಕ್ಕಂಥವರಾಗಿದ್ದೇವೆ. ಇದು ಸುವಾರ್ತೆ ಕೊಂಡಿಯಾಗಿದೆ. ಹಾಗಾಗಿ ನ್ಯಾಯ ಪ್ರಮಾಣ, ಒಳ್ಳೆಯ ಕಾರ್ಯಗಳು, ಕ್ರಿಯೆ, ನಮ್ಮಲ್ಲಿ ತಲಪಾಯ ಮತ್ತು ಚಾವಣಿ ಇದ್ದಂಗೆ, ಇವೆರಡನ್ನು ಇವತ್ತು ಅನೇಕರು ಬಿಟ್ಟುಬಿಟ್ಟು ಬರೀ ಕೃಪೆ ಪ್ರೀತಿಯಲ್ಲಿ ನೆಲೆಗೊಂಡಿದ್ದಾರೆ. ಹಾಗಾಗಿ ಎಲ್ಲದಕ್ಕೂ ತಳಪಾಯ ಈ ನ್ಯಾಯ ಪ್ರಮಾಣ ಮತ್ತು ಒಳ್ಳೆಯ ಕಾರ್ಯವಾಗಿದೆ. ಅದನ್ನು ನಮ್ಮ ದಿನನಿತ್ಯ ಜೀವಿತದಲ್ಲಿ ಅಭ್ಯಾಸ ಮಾಡೋಣ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಪ್ರಾರ್ಥನೆ ಮಾಡೋಣ. ಪರಲೋಕದ ದೇವರೇ, ಹೌದು ಸ್ವಾಮಿ, ನ್ಯಾಯ ಪ್ರಮಾಣ, ಪಾಪ, ಮರಣ, ಕೃಪೆ, ನಂಬಿಕೆ ವಿಚಾರಗಳ ಬಗ್ಗೆ ನೀನು ದೇವದರ್ಶನ ಗುಡಾರದಲ್ಲಿ ತಿಳಿಸಿಕೊಟ್ಟಿದ್ದೀಯ ಸ್ವಾಮಿ. ನಾವು ಪಾಪ ಮಾಡಿದ್ದೇವೆ ರಾಜ, ಆದರೆ ನಮ್ಮ ಪಾಪಗಳನ್ನು ಸಮಿಸಿ ನಿನ್ನ ಕೃಪೆಯನ್ನು ತೋರಿ ನಂಬಿಕೆ ಮೂಲಕವಾಗಿ ನಿನ್ನ ಬಳಿಗೆ ಬರುವಾಗ ನೀನು ನಮಗೆ ನಿನ್ನ ಕೃಪೆಯನ್ನು ತೋರಿಸಿ ಒಳ್ಳೆ ಕಾರ್ಯಗಳಲ್ಲಿ ನಿನ್ನ ಪರಲೋಕ ರಾಜ್ಯಕ್ಕೆ ನಾವು ಸಿದ್ಧರಾಗುವ ಹಾಗೆ ನಮ್ಮನ್ನು ಆಶೀರ್ವದಿಸು. ಕೇಳುವ ಹೃದಯದಲ್ಲಿ ನೀನು ಮಾತನಾಡು ಸ್ವಾಮಿ. ಆ ನಿಟ್ಟಿನಲ್ಲಿ ಪರಲೋಕ ರಾಜ್ಯಕ್ಕೆ ಅವರು ಸಿದ್ಧರಾಗುವಾಗಿಯೂ ನಿನ್ನ ಆಗ್ನೆಗಳಿಗೆ ತಕ್ಕಂತೆ ನಡೆದು ನಿನ್ನ ಕೃಪೆಯನ್ನು ಹೊಂದಿಕೊಂಡು ಒಳ್ಳೆಯ ಕಾರ್ಯಗಳಲ್ಲಿ ನಿರತರಾಗಿ ನಿನಗೆ ವಿಧೇಯರಾಗಿ ಜೀವಿಸುವ ಹಾಗೆ ಅವರನ್ನು ಆಶೀರ್ವದಿಸು ಎಂಬುದಾಗಿ ಯೇಸು ಸ್ವಾಮಿ ಸನ್ನಲ್ಲಿ ಪ್ರಾರ್ಥಿ ಬೇಡಿ ಹೊಂದಿದ್ದೇವೆ ನಮ್ಮ ತಂದೆಯೇ, ಆಮೇನ್.
ಈ ದಿನದ ಸಂದೇಶ ನಿಮಗೆ ಆಶೀರ್ವಾದ ತಂದಿದೆ ಎಂದು ನಾವು ಕ್ರಿಸ್ತನಲ್ಲಿ ನಂಬುತ್ತೇವೆ. ಇನ್ನೂ ಹೆಚ್ಚಾಗಿ ದೇವರ ವಾಕ್ಯವನ್ನು ತಿಳಿದುಕೊಳ್ಳಲು ಬಯಸಿದಲ್ಲಿ 1-800-332-3231 ಕ್ಕೆ ಸಂಪರ್ಕಿಸಬಹುದು ಅಥವಾ bible@awr.org ಇಮೇಲ್ ಮಾಡಬಹುದು. ಇನ್ನು ನಮ್ಮನ್ನು ಇಮೇಲ್ ಮೂಲಕವೂ ಸಂಪರ್ಕಿಸಬಹುದು. ನಮ್ಮ ಇಮೇಲ್ ವಿಳಾಸ kannadarsamc@sudadventist.org kannadarsamc@sudadventist.org ಅಥವಾ 9901-66-37-11 ಈ ನಂಬರಿಗೆ ಕರೆ ಮಾಡಬಹುದು ಅಥವಾ ವಾಟ್ಸಪ್ ಮಾಡಬಹುದು. ಮತ್ತು ನಾನು ನಿಮ್ಮ ಸಹೋದರಿ ಮರಗದಂ ಈ ಕಾರ್ಯಕ್ರಮವನ್ನು ಮುಗಿಸುತ್ತಿದ್ದೇವೆ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.